ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯಹೋಶುವ ಮತ್ತು ಕಾನಾನ್ ದೇಶ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಪ್ರವಾದಿಗಳ ಬರವಣಿಗೆಗಳಲ್ಲಿ ಮೊದಲನೆಯ ಪುಸ್ತಕವಾಗಿರುವ ಮೋಶೆಯ ತೋರಾದ ನಮ್ಮ ಅಧ್ಯಯನವನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ. ಪರಿಶುದ್ಧ ತೋರಾದಲ್ಲಿ ಪಾಪವು ಹೇಗೆ ಲೋಕವನ್ನು ಪ್ರವೇಶಿಸಿತು ಮತ್ತು ಜೊತೆಯಲ್ಲಿ ಒಂದು ಶಾಪವನ್ನು ಹೇಗೆ ತಂದಿತ್ತೆಂಬುದನ್ನು ನಾವು ಕಲಿತುಕೊಂಡಿದ್ದೇವೆ. ಹೇಗೂ ಪಾಪವು ತಂದಿದ್ದಂತಹ ಶಾಪದಿಂದ ಆದಾಮನ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರಾದ ಯಹೋವನು ತನ್ನ ಅದ್ಭುತವಾದ ಯೋಜನೆಯಲ್ಲಿ ಒಬ್ಬ ರಕ್ಷಕನನ್ನು ಈ ಲೋಕಕ್ಕೆ ಹೇಗೆ ಕಳಿಸಿದನೆಂಬುದನ್ನು ಸಹ ನಾವು ನೋಡಿಕೊಂಡೆವು. ಲೋಕಕ್ಕೆ ರಕ್ಷಕನನ್ನು ಕಳುಹಿಸುವ ತನ್ನ ಯೋಜನೆಯೊಂದಿಗೆ ಮುಂದುವರಿಯುವುದಕ್ಕೆ ದೇವರು ಅಬ್ರಹಾಮನನ್ನು ಕರೆದು ಅವನ ತಂದೆಯ ಮನೆಯನ್ನು, ದೇಶವನ್ನು ಬಿಟ್ಟು ದೂರದಲ್ಲಿರುವ ಕಾನಾನ್ ದೇಶಕ್ಕೆ ಹೋಗುವಂತೆ ಹೇಳಿದನು. ಯಾವ ಜನಾಂಗದ ಮುಖಾಂತರ ವಿಮೋಚಕನು ಇಳಿದು ಬರಬೇಕಾಗಿತ್ತೋ ಅಂತಹ ಒಂದು ಹೊಸ ಜನಾಂಗವನ್ನಾಗಿ ಅಬ್ರಹಾಮನನ್ನು ಮಾಡುವುದಕ್ಕೆ ದೇವರು ಸಂಕಲ್ಪಿಸಿದ್ದನು. ಅಬ್ರಹಾಮನು ಕಾನಾನ್ ದೇಶಕ್ಕೆ ಬಂದ ನಂತರ ದೇವರು ಅವನಿಗೆ ಮತ್ತೆ ಕಾಣಿಸಿಕೊಂಡು, ನೀನು ಈಗ ಅಪರಿಚಿತನಾಗಿರುವ ಈ ಕಾನಾನ್ ದೇಶವನ್ನು ನಿನ್ನ ಸಂತಾನದವರಿಗೆ ಎಂದೆಂದಿಗೂ ಸ್ವಾಸ್ಥ್ಯವಾಗಿರುವಂತೆ ಕೊಡುತ್ತೇನೆ ಎಂದು ಹೇಳುತ್ತಾ ವಾಗ್ದಾನ ಮಾಡಿದನು. ಬಹಳ ಹಿಂದೆಯೇ ದೇವರು ಅಬ್ರಹಾಮನಿಗೆ ಮಾಡಿದ್ದ ವಾಗ್ದಾನವನ್ನು ಹೇಗೆ ನೆರವೇರಿಸಿದನೆಂಬುದನ್ನು ಮತ್ತು ಅಬ್ರಹಾಮನ ಸಂತಾನದವರಾದ ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ಹೇಗೆ ಕೊಟ್ಟನೆಂಬುದನ್ನು ಈ ದಿನ ನಾವು ನೋಡಲಿದ್ದೇವೆ. ಕಾನಾನ್ ಈ ದಿನ ಇಸ್ರಾಯೇಲ್ ಎಂದು ಕರೆಯಲ್ಪಡುವ ದೇಶವಾಗಿದೆ. ಹಿಂದಿನ ಸಲ ತೋರಾದ ಕೊನೆಯ ಅಧ್ಯಾಯದಲ್ಲಿ ಮೋಶೆಯು ಬೆಟ್ಟದ ಮೇಲಿಂದ ಕಾನಾನ್ ದೇಶವನ್ನು ಕಣ್ಣೆತ್ತಿ ನೋಡುತ್ತಾ ಹೇಗೆ ಮರಣ ಹೊಂದಿದನೆಂಬುದನ್ನು ನಾವು ಕೇಳಿಸಿಕೊಂಡೆವು. ಮೋಶೆಯು ಮರಣ ಹೊಂದಿದ ನಂತರ ಅವನ ಸೇವಕನಾದ ಯಹೋಶುವನು ಹೊಸ ನಾಯಕನಾದನು. ಯಹೋಶುವನು ಮೋಶೆಗೆ ಬದಲಾಗಿ ದೇವರಿಂದ ಗೊತ್ತು ಮಾಡಲ್ಪಟ್ಟವನು. ಈಗಾಗಲೇ ಯಹೋಶುವನನ್ನು ಅನೇಕ ಸಲ ನೋಡಿದ್ದೇವೆ. ದೇವರು ವಾಗ್ದಾನ ಮಾಡಿದ್ದೆಲ್ಲವನ್ನೂ ಇಸ್ರಾಯೇಲರಲ್ಲಿ ಅನೇಕರು ನಂಬದಿದ್ದಾಗ್ಯೂ ಸಹ ಯಹೋಶುವನು ಅದನ್ನೆಲ್ಲವನ್ನೂ ನಂಬಿದ್ದು ಅವನ ಪ್ರಾಮುಖ್ಯವಾದ ಗುಣಲಕ್ಷಣವಾಗಿತ್ತು. ಕಾನಾನ್ ದೇಶದ ಅಂಚಿಗೆ ಇಸ್ರಾಯೇಲರು ಬಂದು ಮುಟ್ಟಿದಾಗ ದೇವರನ್ನು ನಂಬಿದ್ದ ಇಬ್ಬರು ಗೂಢಾಚಾರರಲ್ಲಿ ಯಹೋಶುವನು ಒಬ್ಬನಾಗಿದ್ದನು. ಯಹೋವನನ್ನು ನಂಬಿ ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಳುವಂತೆ ಯಹೋಶುವನು ಇಸ್ರಾಯೇಲರನ್ನು ಉತ್ತೇಜಿಸಿದ್ದರಿಂದ ಅವರು ಅವನನ್ನು ಕಲ್ಲೆಸೆದು ಕೊಲ್ಲುವುದಕ್ಕೆ ಸಿದ್ದರಾಗಿದ್ದರು. 40 ವರ್ಷಗಳವರೆಗೆ ಇಸ್ರಾಯೇಲರು ತಿರಸ್ಕರಿಸಿದ್ದ ಅದೇ ಯಹೋಶುವನು ದೇವರಿಂದ ನಾಯಕನಾಗಿ ಆರಿಸಲ್ಪಟ್ಟು ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಕರೆದುಕೊಂಡು ಬಂದಿದ್ದಾನೆಂಬುದನ್ನು ಈ ದಿನ ನಾವು ನೋಡಲಿದ್ದೇವೆ. ಈ ದಿನ ನಾವು ಓದಲಿರುವ ಯಹೋಶುವನ ಪುಸ್ತಕವು ಪರಿಶುದ್ಧ ವಾಕ್ಯಗಳಲ್ಲಿ ತೋರಾ ಮತ್ತು ಕೀರ್ತನೆಗಳ ಮಧ್ಯದಲ್ಲಿ ಬರುತ್ತದೆ. ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂದು ದೇವರು ಬಹಳ ಹಿಂದೆ ಅಬ್ರಹಾಮನಿಗೆ ಮಾಡಿದ್ದ ವಾಗ್ದಾನವನ್ನು ಹೇಗೆ ನೆರವೇರಿಸಿದನೆಂಬುದನ್ನು ಯಹೋಶುವನ ಪುಸ್ತಕವು ವಿವರಿಸುತ್ತದೆ. ಕಾಲಾನುಕ್ರಮದ ನಮ್ಮ ಅಧ್ಯಯನದಲ್ಲಿ ಈ ವಿಷಯದಲ್ಲಿ ಇಸ್ರಾಯೇಲರು ಇನ್ನೂ ತಮ್ಮ ಸ್ವಂತವಾದ ದೇಶವನ್ನು ಹೊಂದಿರಲಿಲ್ಲ. ಅವರು ಇನ್ನೂ ಮರುಭೂಮಿಯಲ್ಲಿ ಅಲೆದಾಡುತ್ತಿದ್ದರು. ಅದೂ ಅಲ್ಲದೆ ಅವರು ವಾಸಿಸಬೇಕಾಗಿದ್ದ ಕಾನಾನ್ ದೇಶವು ಬಲಿಷ್ಠ ಯುದ್ದವೀರರಾಗಿದ್ದ ದೈತ್ಯರಿಂದ ತುಂಬಿತ್ತು. ಹೇಗೂ ಸರ್ವಶಕ್ತನಾದ ದೇವರು ಕಾನಾನಿನ ಈ ನಿವಾಸಿಗಳನ್ನು ಹೊರಹಾಕುವುದಕ್ಕೆ ಉದ್ದೇಶಿಸಿ ಅವರ ಅನೇಕ ಹೇಸಿಗೆಯ ಪಾಪಗಳ ನಿಮಿತ್ತವಾಗಿ ಅವರನ್ನು ನಿರ್ಮೂಲ ಮಾಡಿ ಸಮೃದ್ಧಿಕರವಾದ ದೇಶವನ್ನು ಇಸ್ರಾಯೇಲರಿಗೆ ಕೊಡುವುದಕ್ಕೆ ಸಂಕಲ್ಪಿಸಿದನು. ಯಹೋಶುವನು ಮತ್ತು ಇಸ್ರಾಯೇಲರು ಆ ದೇಶವನ್ನು ಪ್ರವೇಶಿಸಿ ಅದನ್ನು ಜಯಿಸಿ ಹೇಗೆ ವಶಪಡಿಸಿಕೊಂಡರೆಂಬುದನ್ನು ಈಗ ನಾವು ನೋಡಿಕೊಳ್ಳೋಣ. ಮೊದಲನೆಯ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ. ಯಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯಹೋವನು ಅವನ ಶಿಷ್ಯನಾದ ನೂನನ ಮಗ ಯಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೂನ್ ಪರ್ವತವು ಮೊದಲುಗೊಂಡು ಯೂಫ್ರೆಟಿಸ್ ಮಹಾನದಿಯವರೆಗಿನ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಹೇಳಿದನು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಏಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಆಗ ಯಹೋಶುವನು ಜನಾಧಿಪತಿಗಳಿಗೆ, ನೀವು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಜನರಿಗೆ, ನೀವು ಇನ್ನು 3 ದಿವಸಗಳಲ್ಲಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗಬೇಕು. ಆದ್ದರಿಂದ ನಿಮಗೋಸ್ಕರ ಆಹಾರವನ್ನು ಸಿದ್ಧ ಮಾಡಿಕೊಳ್ಳಿರಿ ಎಂದು ಹೇಳಬೇಕು ಅಂದನು. ಇದಾದ ನಂತರ ಯಹೋಶುವನು ಹೇಗೆ 2 ಗೂಢಾಚಾರರನ್ನು ಕರೆದು ಅವರಿಗೆ ಹೋಗಿ ದೇಶವನ್ನೆಲ್ಲ ವಿಶೇಷವಾಗಿ ಎರಿಕೋವನ್ನು ಸಂಚರಿಸಿ ನೋಡಿಕೊಂಡು ಬನ್ನಿರಿ ಎಂದು ಹೇಳಿ ಕಳಿಸಿದನೆಂಬುದನ್ನು ವಾಕ್ಯವು ತಿಳಿಸುತ್ತದೆ. ಆ 2 ಗೂಢಾಚಾರರು ಎರಿಕೋ ಪಟ್ಟಣವನ್ನು ಸುತ್ತುವರಿದ್ದ ಎತ್ತರವಾದ ಬಲವಾದ ಗೋಡೆಗಳನ್ನು ಪರೀಕ್ಷಿಸಿದರು. ಆ ರಾತ್ರಿ 2 ಗೂಢಾಚಾರರು ರಾಹಾಬಳೆಂಬ ಸೂಳೆಯ ಮನೆಯಲ್ಲಿ ಬಚ್ಚಿಟ್ಟುಕೊಂಡರು. ಹೇಗೂ ರಾಹಾಬಳ ಮನೆಯೊಳಕ್ಕೆ ಹೋಗಿದ್ದ ಇಸ್ರಾಯೇಲ್ ಗೂಢಾಚಾರರನ್ನು ಎರಿಕೋವಿನ ಕೆಲವು ಜನರು ನೋಡಿದ್ದರು. ತಕ್ಷಣವೇ ಅವರು ಅರಸನಿಗೆ ಪಟ್ಟಣವನ್ನು ಸಂಚರಿಸಿ ನೋಡೋದಕ್ಕೆ ಕೆಲವು ಇಸ್ರಾಯೇಲರು ಬಂದಿದ್ದಾರೆ ಎಂದು ತಿಳಿಸಿದರು. ಅವರನ್ನು ಸೆರೆಹಿಡಿಯುವುದಕ್ಕೆ ಅರಸನು ಸೈನಿಕರನ್ನು ರಾಹಾಬಳ ಮನೆಗೆ ಕಳುಹಿಸಿದನು. ಆದರೆ ಅವಳು ಅವರನ್ನು ಮಾಳಿಗೆಯ ಮೇಲೆ ಬಚ್ಚಿಟ್ಟಳು. ಸೈನಿಕರು ಹೊರಟು ಹೋದ ನಂತರ ರಾಹಾಬಳು ಅವರನ್ನು ಕರೆದು ಅವರಿಗೆ, ನಿಮ್ಮ ದೇವರಾದ ಯಹೋವನು ನಿಜವಾದ ದೇವರೆಂಬುದು ನನಗೆ ಗೊತ್ತು. ಯಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ನಾನು ಬಲ್ಲೆನು. ನಿಮ್ಮ ನಿಮಿತ್ತ ಮನೆಗೆ ಮಹಾಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯಹೋವನು ನಿಮ್ಮ ಮೇಲೆ ಕೆಂಪು ಸಮುದ್ರವನ್ನು ಬತ್ತಿಸಿಬಿಟ್ಟಿದ್ದನು. ನಿಮ್ಮ ಶತ್ರುಗಳೆಲ್ಲರೂ ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆಯಿತು. ನಿಮ್ಮ ದೇವರಾದ ಯಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದ್ದರಿಂದ ಈಗ ನೀವು ನನಗೆ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ಈ ಪಟ್ಟಣವನ್ನು ಜಯಿಸಿ ವಶಪಡಿಸಿಕೊಂಡಾಗ ನನಗೂ ನನ್ನ ಮನೆಯವರಿಗೂ ದಯೆ ತೋರಿಸಿ ನಾಶ ಮಾಡದೆ ಉಳಿಸುವುದಾಗಿ ಯಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಕೇಳಿಕೊಂಡಳು. ಆಗ 2 ಗೂಢಾಚಾರರು ಅವಳಿಗೆ, ಯಹೋವನು ನಿಮ್ಮ ಪಟ್ಟಣವನ್ನು ನಮಗೆ ಅನುಗ್ರಹಿಸಿದಾಗ ನಾವು ನಿನ್ನನ್ನು ಮತ್ತು ನಿನ್ನ ಮನೆಯಲ್ಲಿರುವ ಎಲ್ಲರನ್ನೂ ರಕ್ಷಿಸುವೆವು ಎಂದು ಹೇಳಿದರು. 3ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಕಾನಾನ್ ದೇಶವನ್ನು ಪ್ರವೇಶಿಸುವುದಕ್ಕೆ ಆಳವಾದ ಮತ್ತು ವಿಸ್ತಾರವಾದ ಯೋರ್ದನ್ ನದಿಯನ್ನು ದಾಟುವುದು ಹೇಗೆ ಅಗತ್ಯವಾಗಿತ್ತೆಂಬುದನ್ನು ವಾಕ್ಯಗಳು ವಿವರಿಸುತ್ತವೆ. 2-3 ಮಿಲಿಯನ್ ಜನಸಮೂಹವು ಆ ವಿಸ್ತಾರವಾದ ನದಿಯನ್ನು ಹೇಗೆ ದಾಟುವುದಕ್ಕಾಗುತ್ತದೆ? ಇದಕ್ಕೆ ಉತ್ತರ ಬಹಳ ಸುಲಭ. ಯಾಕೆಂದರೆ ಕೆಂಪು ಸಮುದ್ರದ ಮೂಲಕವಾಗಿ ಅವರಿಗೆ ದಾರಿಯನ್ನು ತೆರೆದಾತನಾದ ಸರ್ವಶಕ್ತ ದೇವರಾದ ಕರ್ತನು ಬದಲಾಗಿರಲಿಲ್ಲ. ಈ ಸಲ ಯೋರ್ದನ್ ನದಿಯ ಮೂಲಕವಾಗಿ ದೇವರು ಮತ್ತೆ ಇಸ್ರಾಯೇಲರಿಗೆ ದಾರಿಯನ್ನು ತೆರೆದಿದ್ದಾನೆ. ಈ ಪ್ರಕಾರ ಅವರು ನೀರಿನ ಮಧ್ಯದಲ್ಲಿ ಒಣನೆಲದ ಮುಖಾಂತರ ಹಾದುಹೋದರು. ಇಸ್ರಾಯೇಲರೆಲ್ಲರೂ ನದಿಯನ್ನು ದಾಟಿ ಎರಿಕೋ ಎಂಬ ದೊಡ್ಡ ಪಟ್ಟಣದ ಮುಂಭಾಗಕ್ಕೆ ಬಂದರು. ಎರಿಕೋವಿನ ಜನರು ಪಟ್ಟಣದ ಬಾಗಿಲನ್ನು ಮುಚ್ಚಿಕೊಂಡರು. ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. 5ನೇ ಅಧ್ಯಾಯದಲ್ಲಿ ಯಹೋಶುವನು ಎರಿಕೋವಿನ ಹತ್ತಿರದಲ್ಲಿದ್ದಾಗ ಒಂದಾನೊಂದು ದಿನ ಕಣ್ಣೆತ್ತಿ ನೋಡಲು ಒಬ್ಬ ಮನುಷ್ಯನು ಹರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನ ಮುಂದೆ ನಿಂತಿರುವುದನ್ನು ಕಂಡನು ಎಂಬುದಾಗಿ ವಾಕ್ಯವು ನಮಗೆ ತಿಳಿಸುತ್ತದೆ. ಯಹೋಶುವನು ಅವನಿಗೆ, ನೀನು ನಮ್ಮವನೋ ಅಥವಾ ಶತ್ರು ಪಕ್ಷದವನೋ ಎಂದು ಕೇಳಲು ಆ ಮನುಷ್ಯನು ಉತ್ತರವಾಗಿ, ನಾನು ಯಹೋವನ ಸೇನಾಧಿಪತಿ ಎಂದು ಹೇಳಿದನು. ಯಹೋಶುವನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ನಂತರ ತನ್ನನ್ನು ಯಹೋವನ ಸೇನಾಪತಿ ಎಂಬುದಾಗಿ ಹೇಳಿಕೊಂಡ ಮನುಷ್ಯನು ಯಹೋಶುವನಿಗೆ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅವನು ಹೇಳಿದ ಹಾಗೆಯೇ ಯಹೋಶುವನು ಮಾಡಿದನು. ಸ್ನೇಹಿತರೆ, ಯಹೋಶುವನೊಂದಿಗೆ ಯಾರು ಮಾತಾಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಾಯಿತಾ? ಅದು ಕರ್ತನು ತಾನೇ ಅಲ್ಪಕಾಲಿಕವಾಗಿ ಕಾಣಿಸಿಕೊಂಡಿದ್ದನು. ದೇವರು ಅಬ್ರಹಾಮನಿಗೆ ಒಬ್ಬ ಮನುಷ್ಯನ ಹಾಗೆ ಕಾಣಿಸಿಕೊಂಡು ಮಾತಾಡಿದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಮತ್ತು ಮೋಶೆಗೆ ಆತನು ಮುಳ್ಳಿನ ಪೊದೆಯಲ್ಲಿ ಬೆಂಕಿಯ ಜ್ವಾಲೆಯಲ್ಲಿ ಕಾಣಿಸಿಕೊಂಡದ್ದನ್ನು ನೋಡಿದ್ದೇವೆ. ಈಗ ಕೈಯಲ್ಲಿ ಕತ್ತಿ ಹಿಡಿದ ಒಬ್ಬ ಶೂರ ಸೇನಾಪತಿಯ ಹಾಗೆ ಯಹೋಶುವನಿಗೆ ದೇವರು ಕಾಣಿಸಿಕೊಂಡಿದ್ದಾನೆ. ದೇವರಾದ ಕರ್ತನು ಈ ಪ್ರಕಾರ ಯಹೋಶುವನಿಗೆ ಹೇಳಿದನು, ನೋಡು, ನಾನು ಯೆರಿಕೋವನ್ನು ಮತ್ತು ಅದರ ಅರಸನನ್ನು ಯುದ್ಧವೀರರನ್ನೂ ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೇ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಪಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. ಪ್ರತಿಯೊಬ್ಬನೂ ನೆಟ್ಟಗೆ ಒಳಗೆ ನುಗ್ಗಬಹುದು ಎಂದು ಹೇಳಿದನು. ನಂತರ ದೇವರು ಯಹೋಶುವನೊಂದಿಗೆ ಮಾತಾಡುವುದನ್ನು ಮುಗಿಸಿ ಹೊರಟು ಹೋದನು. ಯಹೋಶುವನು ತಕ್ಷಣವೇ ಇಸ್ರಾಯೇಲರ ಬಳಿಗೆ ಹೋಗಿ ಕರ್ತನು ತನಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವರಿಗೆ ತಿಳಿಸಿದನು. ನಂತರ ಯಹೋಶುವನು ಅವರಿಗೆ ಒಡಂಬಡಿಕೆಯ ಮಂಜೂಷವನ್ನು ತೆಗೆದುಕೊಂಡು 1 ಸಲ ಪಟ್ಟಣವನ್ನು ಸುತ್ತುವಂತೆ ಅಪ್ಪಣೆ ಕೊಟ್ಟನು. ಆದರೆ ಅವನು ಅವರಿಗೆ, ನಾನು ಆಜ್ಞಾಪಿಸುವವರೆಗೆ ದಿನವೆಲ್ಲ 1 ಮಾತನ್ನು ಆಡಬಾರದೆಂದು ನಾನು ಆರ್ಭಟಿಸಿರಿ ಎಂದು ಹೇಳಿದ ನಂತರ ನೀವು ಆರ್ಭಟಿಸಬೇಕು ಎಂದು ಹೇಳಿದನು. ಅವರು ಪಟ್ಟಣವನ್ನು 1 ಸಾರಿ ಸುತ್ತಿದ್ದ ನಂತರ ಪಾಳೆಯಕ್ಕೆ ಹಿಂದಿರುಗಿ ಬಂದು ರಾತ್ರಿಯನ್ನು ಕಳೆದರು. 2ನೇ ದಿನವೂ ಅವರು ಪಟ್ಟಣವನ್ನು ಸುತ್ತಿ ಹಿಂದಿರುಗಿ ಪಾಳೆಯಕ್ಕೆ ಬಂದರು. ಈ ರೀತಿಯಾಗಿ ಅವರು ಮೊದಲ 6 ದಿವಸಗಳವರೆಗೆ ಮಾಡಿದರು. ಆದರೆ 7ನೇ ದಿನದಂದು ಅವರು ಬೆಳಗ್ಗೆ ಎದ್ದು 7 ಸಾರಿ ಪಟ್ಟಣವನ್ನು ಸುತ್ತಿದರು. 7ನೇ ಸಾರಿ ಅವರು ಪಟ್ಟಣವನ್ನು ಸುತ್ತುವರಿದ ನಂತರ ಯಾಜಕರು ತುತ್ತೂರಿಯನ್ನು ಓದಿದರು. ಆಗ ಯಹೋಶುವನು ಜನರಿಗೆ, ಆರ್ಭಟಿಸಿರಿ, ಯಹೋವನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲರು ತುತ್ತೂರಿಯ ಶಬ್ದವನ್ನು ಕೇಳಿದಾಗ ಮಹತ್ತರವಾಗಿ ಆರ್ಭಟಿಸಿದರು. ಆಗ ಪಟ್ಟಣದ ಗೋಡೆಯು ಬಿದ್ದು ಹೋಯಿತು. ನಂತರ ಇಸ್ರಾಯೇಲರು ಪಟ್ಟಣದೊಳಕ್ಕೆ ಹೋದರು. ಪ್ರತಿಯೊಬ್ಬರೂ ನೆಟ್ಟಗೆ ಒಳಕ್ಕೆ ಹೋದರು. ಈ ಪ್ರಕಾರ ಯಹೋಶುವನು ಮತ್ತು ಇಸ್ರಾಯೇಲರು ಕಾನಾನ್ ದೇಶದಲ್ಲಿನ ಮೊದಲ ಪಟ್ಟಣವನ್ನು ಜಯಿಸಿದರು. ಆ ದಿನದಂದು ಗೂಢಾಚಾರರು ವಾಗ್ದಾನ ಮಾಡಿದಂತ ರಾಹಾಬಳು ಮತ್ತು ಆಕೆಯ ಮನೆಯವರು ಹೊರತುಪಡಿಸಿ ಎರಿಕೋವಿನ ಜನರೆಲ್ಲರೂ ಸತ್ತು ಹೋದರು. ರಾಹಾಬಳು ವಿಗ್ರಹಗಳಿಂದ ದೂರವಾಗಿ ಇಸ್ರಾಯೇಲರ ದೇವರಲ್ಲಿ ತನ್ನ ನಂಬಿಕೆಯನ್ನಿಟ್ಟದ್ದರಿಂದ ರಾಹಾಬಳ ಮನೆಯು ನಾಶವಾಗಲಿಲ್ಲ. ಭದ್ರವಾದ ಕೋಟೆಯಿಂದ ಸುತ್ತುವರಿದ್ದ ಪಟ್ಟಣವನ್ನು ಜಯಿಸುವುದಕ್ಕೆ ಯಹೋಶುವನು ಮತ್ತು ಇಸ್ರಾಯೇಲರು ಶಕ್ತರಾಗಿ ದೇವರು ತಮಗೆ ವಾಗ್ದಾನ ಮಾಡಿದ್ದ ದೇಶವನ್ನು ಯಾಕೆ ಪ್ರವೇಶಿಸಿದರು? ಅವರು ದೇವರ ಮಾತನ್ನು ನಂಬಿದ್ದರಿಂದ ಆ ಪಟ್ಟಣವನ್ನು ಜಯಿಸಿದರು. ತನ್ನ ವಾಕ್ಯವನ್ನು ನಂಬುವವರೊಂದಿಗೆ ದೇವರು ಇರುತ್ತಾನೆ. ಪಟ್ಟಣವು ನಾಶವಾಗುವಾಗ ಎರಿಕೋ ಜನರೊಂದಿಗೆ ರಾಹಾಬಳು ಯಾಕೆ ಸತ್ತು ಹೋಗಲಿಲ್ಲ? ಆಕೆ ಬದುಕಿಕೊಂಡದ್ದು ಯಾಕೆಂದರೆ ಆಕೆ ಕೇವಲ ದೇವರ ಬಲದ ನಿಮಿತ್ತವಾಗಿ ಆಶ್ಚರ್ಯಪಡುವುದರಲ್ಲಿಯೇ ನಿಲ್ಲಲಿಲ್ಲ. ಆದರೆ ಆಕೆ ದೇವರ ಜನರೊಂದಿಗೆ ದೇವರ ಇತರ ವಿಷಯಗಳನ್ನು ಸಹ ನಂಬಿದಳು. ಅದನ್ನೇ ದೇವರ ವಾಕ್ಯವು ಹೀಗೆ ಹೇಳುತ್ತದೆ. ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಎರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು ಗೂಢಾಚಾರರನ್ನು ಸಮಾಧಾನವಾಗಿ ಸೇರಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಬ್ರಿಯ 11:30-31 ವಚನಗಳು. ಯಹೋಶುವನ ಪುಸ್ತಕದಲ್ಲಿರುವ ಇನ್ನೂ ಅನೇಕ ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ನಾವು ಆಶಿಸುತ್ತೇವೆ. ಆದರೆ ಹಾಗೆ ಮಾಡುವುದಕ್ಕೆ ಸಮಯವು ನಮಗೆ ಅವಕಾಶ ಕೊಡುತ್ತಿಲ್ಲ. ಸಂಕ್ಷಿಪ್ತವಾಗಿ ದೇವರು ಯಹೋಶುವ ಮತ್ತು ಇಸ್ರಾಯೇಲರೊಂದಿಗೆ ಹೇಗೆ ಇದ್ದಾನೆಂಬುದನ್ನು ಈ ಪುಸ್ತಕವು ವಿವರವಾಗಿ ತಿಳಿಸುವುದನ್ನು ನೀವು ತಿಳಿದುಕೊಳ್ಳಲೇಬೇಕು. ಮತ್ತು ಆತನು ವಾಗ್ದಾನ ಮಾಡಿದ ಹಾಗೆಯೇ ಅವರನ್ನು ಪಟ್ಟಣದಿಂದ ಪಟ್ಟಣಕ್ಕೆ ನಡೆಸಿ ಕೊನೆಗೆ ಕಾನಾನ್ ದೇಶವನ್ನು ಅವರಿಗೆ ಹೇಗೆ ಕೊಟ್ಟನೆಂಬುದನ್ನು ಸಹ ನೀವು ತಿಳಿದುಕೊಳ್ಳಲೇಬೇಕು. ಹಾಗಾಗಿ 21ನೇ ಅಧ್ಯಾಯದಲ್ಲಿ ವಾಕ್ಯವು ಹೇಳುವುದೇನೆಂದರೆ, ಯಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಯಹೋವನು ಅವರ ಪೂರ್ವಿಕರಿಗೆ ಆಣೆ ಇಟ್ಟು ಹೇಳಿದಂತೆ ಅವರಿಗೆ ಎಲ್ಲಾ ಕಡೆಯಲ್ಲಿಯೂ ಸಮಾಧಾನ ಕೊಟ್ಟನು. ವೈರಿಗಳಲ್ಲಿ ಒಬ್ಬನೂ ಅವರ ಮುಂದೆ ನಿಲ್ಲಲಿಲ್ಲ. ಆತನು ಎಲ್ಲರನ್ನೂ ಅವರ ಕೈಗೆ ಒಪ್ಪಿಸಿದನು. ಸ್ನೇಹಿತರೆ, ಬಹಳ ಹಿಂದೆ ದೇವರು ಅಬ್ರಾಹ್ಮ ಮತ್ತು ಅವನ ಸಂತತಿಗೆ ಮಾಡಿದ್ದ ವಾಗ್ದಾನವನ್ನು ನೆರವೇರಿಸಿದನು. ತಾನು ಮಾಡುತ್ತೇನೆಂದು ಹೇಳಿದ ಹಾಗೆಯೇ ದೇವರು ಕಾನಾನ್ ದೇಶವನ್ನು ಇಸ್ರಾಯೇಲರಿಗೆ ಒಪ್ಪಿಸಿದನು. ಹೌದು, ಆತನು ಹಾಗೆ ಮಾಡಿದನು. ದೇವರು ನಂಬಿಗಸ್ತನು. ತನ್ನ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಆತನು ನಂಬಿಗಸ್ತನು. ಆತನು ವಾಗ್ದಾನಗಳನ್ನು ನೆರವೇರಿಸುವುದರಲ್ಲಿ ನಿಧಾನಸ್ಥನು ಎಂದು ಒಂದು ವೇಳೆ ಮನುಷ್ಯನು ಅಂದುಕೊಂಡರೂ, ಆತನು ತಾನು ವಾಗ್ದಾನ ಮಾಡಿದ ಪ್ರತಿಯೊಂದನ್ನು ನೆರವೇರಿಸುತ್ತಾನೆ. ದೇವರಾದ ಕರ್ತನು ಇಸ್ರಾಯೇಲರಿಗೆ ದಯೆಯುಳ್ಳವನಾಗಿರುವುದಕ್ಕೆ ಹಾರೈಸಿ ಸಮೃದ್ಧಿಕರವಾದ ಕಾನಾನ್ ದೇಶವನ್ನು ಅವರಿಗೆ ಕೊಟ್ಟನು. ಆದರೆ ಅವರು ತನ್ನನ್ನು ನಂಬುವವರಾಗಿರಬೇಕೆಂದು ಆತನು ಕಾಯುತ್ತಿದ್ದನು. ನಾವು ನೋಡಿಕೊಂಡ ಹಾಗೆ ದೇವರು ತಮಗೆ ಮಾಡಿದ್ದ ವಾಗ್ದಾನವನ್ನು ನಂಬುವುದಕ್ಕೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇಸ್ರಾಯೇಲರು ಅನೇಕ ವರ್ಷಗಳನ್ನು ವ್ಯರ್ಥಗೊಳಿಸಿದ್ದರು. ಅವರ ತಂದೆ ತಾಯಿಯರು ದೇವರ ವಾಗ್ದಾನಗಳನ್ನು ನಂಬದೆ ಹೋದದರಿಂದ ಕಾನಾನ್ ದೇಶದ ಆಶೀರ್ವಾದಗಳನ್ನು ಅವರು ಸ್ವಾಸ್ಥ್ಯವಾಗಿ ಹೊಂದಿಕೊಳ್ಳಲಿಲ್ಲ. ನಿಮ್ಮ ವಿಷಯವೇನು? ನೀವು ದೇವರನ್ನು ನಂಬುತ್ತೀರೋ? ಒಂದು ವೇಳೆ ನೀವು ಅಸ್ತಿತ್ವದಲ್ಲಿರುವ ದೇವರಲ್ಲಿ ಅಥವಾ ದೇವರ ಐಕ್ಯತೆಯಲ್ಲಿ ನಂಬಿಕೆ ಇಟ್ಟಿದ್ದೀರೋ ಎಂದು ನಾವು ಕೇಳುತ್ತಿಲ್ಲ. ದೇವರು ಅಸ್ತಿತ್ವದಲ್ಲಿದ್ದಾನೆ ಮತ್ತು ಆತನು ಏಕದೇವರಾಗಿದ್ದಾನೆಂಬುದನ್ನು ಸೈತಾನನು ತಾನೇ ತಿಳಿದುಕೊಂಡಿದ್ದಾನೆ. ಈ ದಿನ ನೀವು ಉತ್ತರಿಸಬೇಕಾದ ಪ್ರಶ್ನೆ ಏನೆಂದರೆ, ನೀವು ದೇವರನ್ನು ನಂಬುತ್ತೀರೋ? ನೀವು ಆತನನ್ನು ಪ್ರೀತಿಸುತ್ತೀರೋ? ಹೃದಯಪೂರ್ವಕವಾಗಿ ದೇವರ ವಾಕ್ಯವನ್ನು ನಂಬುತ್ತೀರೋ? ತನ್ನನ್ನು ನಂಬುವವರಿಗೋಸ್ಕರ ದೇವರು ಏನು ಕಾದರಿಸಿದ್ದಾನೋ ಅದನ್ನು ನೀವು ತಿಳಿದಿದ್ದೀರೋ? ತನ್ನ ಶುಭ ಸಂದೇಶವನ್ನು ನಂಬುವ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಕೊಡುವಂತಹ ಪರಿಶುದ್ಧಾತ್ಮನನ್ನು ಮತ್ತು ನಿತ್ಯ ಜೀವವನ್ನು ನೀವು ಸ್ವಾಸ್ಥ್ಯವಾಗಿ ಹೊಂದಿದ್ದೀರೋ? ದೇವರು ಇದ್ದಾನೆ ಎಂದು ಆದಾಮನ ಮಕ್ಕಳಲ್ಲಿ ಹೆಚ್ಚಿನವರು ನಂಬಿದ್ದರು. ಆದಾಗ್ಯೂ ಬೇಸರವೇನೆಂದರೆ, ದೇವರ ಅಮೂಲ್ಯವಾದ ಮತ್ತು ಉನ್ನತವಾದ ವಾಗ್ದಾನಗಳನ್ನು ತಿಳಿದುಕೊಂಡು ನಂಬಿದವರು ಕೆಲವರು ಮಾತ್ರ. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ನೀವು ಊಹಿಸಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ದೇವರು ನಿಮ್ಮನ್ನು ಪ್ರೀತಿಸಿ ಆಶೀರ್ವದಿಸುವುದಕ್ಕೆ ಬಯಸುತ್ತಾನೆ. ಆದರೆ ನೀವು ಆತನ ವಾಕ್ಯವನ್ನು ತಿಳಿದು ಅದನ್ನು ನಂಬಿ ಅಂಗೀಕರಿಸಿಕೊಳ್ಳಬೇಕು. ಇದಕ್ಕೆ ಸಂಬಂಧಿಸಿದಂತೆ ಪರಿಶುದ್ಧ ವಾಕ್ಯಗಳು ಹೇಳುವುದೇನೆಂದರೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನೂ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. 1 ಕೊರಿಂಥ 2:9. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೆ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವರಾಗಬೇಕೆಂದು ಕೋರುತ್ತೇನೆ. ಹಿಬ್ರಿಯ 6:12. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು ಪ್ರಿಯರೇ. ದೇವರ ವಾಕ್ಯದ ಈ ಎಚ್ಚರಿಕೆಯನ್ನು ನೀವು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.